ಅಗಣಿತ ಶಕ್ತಿ. ಭಗವದ್ಗೀತೆಯಲ್ಲಿ ಮೊದಲನೇ ಶ್ಲೋಕವು ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ಇದು ಮೊದಲನೇ ಶ್ಲೋಕ, ಧೃತರಾಷ್ಟ್ರನು ಸಂಜಯನಿಗೆ ಕೇಳುವ ಶ್ಲೋಕ. ನಂತರ ಶ್ಲೋಕವು ಸಂಜಯ ಉವಾಚ ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಮಬ್ರವೀತ್. ಸಂಜಯ ಹೇಳಿದ, ರಾಜನೇ, ಪಾಂಡವರ ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಹೀಗೆಂದನು. ನೋಡಿ, ಯುದ್ಧದ ರಣರಂಗದಲ್ಲಿ, ಕುರುಕ್ಷೇತ್ರದ ರಣರಂಗದಲ್ಲಿ ಏನು ಆಗುತ್ತಿದೆ ಎಂದು ಧೃತರಾಷ್ಟ್ರನಿಗೆ ಅರಮನೆಯಲ್ಲಿ ಕುಳಿತುಕೊಂಡೇ ಹೇಳುತ್ತಿದ್ದಾನೆ. ಏಕೆಂದರೆ ಧೃತರಾಷ್ಟ್ರನು ಕುರುಡನು, ಆದ್ದರಿಂದ ಅರಮನೆಯಲ್ಲಿ ಕುಳಿತುಕೊಂಡು ಅವನು ಇದ್ದನು. ಅವನ ಸೇವಕನಾದ ಸಂಜಯನಿಗೆ ಒಂದು ಅದ್ಭುತವಾದ ಶಕ್ತಿ ಇತ್ತು, ಕುಳಿತ ಜಾಗದಲ್ಲಿಯೇ ಬೇರೆ ಕಡೆ ನಡೆಯುವುದನ್ನು ನೋಡುವ ಶಕ್ತಿ ಇತ್ತು. ಏಕೆಂದರೆ ಸಂಜಯನು ವೇದವ್ಯಾಸರ ಶಿಷ್ಯನು, ವ್ಯಾಸದೇವರ ಅನುಗ್ರಹದಿಂದ ಇಂತಹ ಒಂದು ಶಕ್ತಿಯನ್ನು ಪಡೆದಿರುತ್ತಾನೆ ಸಂಜಯನು. ಸಂಜಯನು ಶ್ರೀ ಕೃಷ್ಣನ ಪರಮ ಭಕ್ತನು, ಆದ್ದರಿಂದ ವೇದವ್ಯಾಸರ ಅನುಗ್ರಹದಿಂದ ಎಲ್ಲವನ್ನು ನೋಡುತ್ತಿದ್ದನು, ಭಗವದ್ಗೀತೆಯನ್ನು ಕೂಡ ಸಂಪೂರ್ಣವಾಗಿ ಕೇಳಿದನು. ಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶಗಳನ್ನು ಕೇಳಿ ಸಂಜಯನ ರೋಮಗಳು ನಿಮಿರಿದವು. ಇದನ್ನು ಭಗವದ್ಗೀತೆಯಲ್ಲಿ ಕೊನೆಯ ಅಧ್ಯಾಯದಲ್ಲಿ ದೃಢಪಡಿಸಿದೆ. ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಂ ಇಮಂ ಅಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಸಂಜಯ ಹೇಳಿದನು, ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನನ ಸಂಭಾಷಣೆಯನ್ನು ಹೀಗೆ ಕೇಳಿದನು, ಈ ಮಾತುಗಳು ಎಷ್ಟು ಅದ್ಭುತವಾದುವೆಂದರೆ ನನಗೆ ರೋಮಾಂಚನವಾಗಿದೆ. ಈ ರೀತಿಯಲ್ಲಿ ತನ್ನ ಆನಂದವನ್ನು ವ್ಯಕ್ತಪಡಿಸುತ್ತಾನೆ ಸಂಜಯನು. ನಂತರ ಶ್ಲೋಕದಲ್ಲಿ ತನ್ನ ಗುರುಗಳಾದ ವೇದವ್ಯಾಸರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾನೆ. ಸಂಜಯನು ಹೇಳುತ್ತಾನೆ, ವ್ಯಾಸ ಪ್ರಸಾದಾಚ್ಯುತವಾನ್ ಏತದ್ ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಃ ಸ್ವಯಂ. ವ್ಯಾಸರ ಕೃಪೆಯಿಂದ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದೆ. ಈ ರೀತಿಯಲ್ಲಿ ವ್ಯಾಸರ ಕೃಪೆಗೆ ಸಂತೋಷ ಪಡುತ್ತಾನೆ ಸಂಜಯನು. ಮತ್ತೆ ಭಗವದ್ಗೀತೆ ಕೊನೆಯ ಶ್ಲೋಕದಲ್ಲಿ ಸಂಜಯನು ಹೇಳುತ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ. ಎಲ್ಲಿ ಯೋಗೇಶ್ವರನು ಶ್ರೀಕೃಷ್ಣನು ಇರುತ್ತಾನೋ ಮತ್ತೆ ಎಲ್ಲಿ ಧನುರ್ಧಾರಿಯಾದ ಅರ್ಜುನನು ಇರುತ್ತಾನೋ ಅಲ್ಲಿ ನಿಶ್ಚಯವಾಗಿಯೋ ಸಿರಿ ವಿಜಯ ಅಸಾಧಾರಣ ಶಕ್ತಿ ಮತ್ತು ನೀತಿ ನ್ಯಾಯ ಧರ್ಮಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಈ ರೀತಿಯಲ್ಲಿ ಕೊನೆಯದಾಗಿ ಪಾಂಡವರೇ ಗೆಲ್ಲುತ್ತಾರೆ, ನೀಚರಾದ ಧೃತರಾಷ್ಟ್ರನ ಮಕ್ಕಳು ಸೋತು ಹೋಗುತ್ತಾರೆ ಎಂದು ಸೂಚನೆಯನ್ನು ನೀಡುತ್ತಾನೆ ರಾಜ ಧೃತರಾಷ್ಟ್ರನಿಗೆ ಸಂಜಯನು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಸಂಜಯನು ಬೇರೆ ಕಡೆ ನಡೆಯುವುದನ್ನು ನೋಡಿ ಹೇಳುವ ವಿಧಾನವು ಒಂದು ಸೂಕ್ಷ್ಮವಾದ ವಿಧಾನ, ಒಂದು ಸಬ್ಟಲ್ ಮೆಥಡ್. ನಾವು ಟೆಲಿವಿಷನ್ ಮುಖಾಂತರ ಒಂದು ಕಡೆ ನಡೆಯುವುದನ್ನು ಮತ್ತೊಂದು ಕಡೆ ನೋಡುತ್ತೇವೆ. ಇದು ಸ್ಥೂಲವಾದ ವಿಧಾನ, ಗ್ರಾಸ್ ಮೆಥಡ್. ಪಂಚಭೂತಗಳಿಂದ ಮಾಡಿರುವುದೇ ಟೆಲಿವಿಷನ್ ಕೂಡ. ಈಗ ಪಂಚಭೂತಗಳನ್ನು ಉಪಯೋಗಿಸಿ ಇಂದಿನ ತಂತ್ರಜ್ಞರು ವಿಜ್ಞಾನಿಗಳು ಏನೇನೋ ಕಂಡುಹಿಡಿಯುತ್ತಿದ್ದಾರೆ. ಆದರೆ ಇದೇ ರೀತಿಯಲ್ಲಿ ಸೂಕ್ಷ್ಮವಾದ ವಸ್ತುಗಳನ್ನು ಪ್ರಯೋಗಿಸಿ ಉಪಯೋಗಿಸಿ ವಸ್ತುಗಳನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲ. ಆದರೂ ಅವರಿಗೆ ಅವರ ಮುಂದುವರಿಕೆಯ ಮೇಲೆ ಜಂಬ. ಪ್ರಭುಪಾದರು ಹೇಳುತ್ತಾರೆ, ಪಂಚಭೂತಗಳು ಭೌತಿಕ ಪ್ರಪಂಚದ ವಸ್ತುಗಳು, ಸೂಕ್ಷ್ಮ ವಸ್ತುಗಳು ಕೂಡ ಭೌತಿಕ ಪ್ರಪಂಚದ ವಸ್ತುಗಳೇ. ಬರೀ ಭೂಮಿ, ನೀರು, ಬೆಂಕಿ, ಗಾಳಿ ಹಾಗೂ ಆಕಾಶ ಮಾತ್ರ ಭೌತಿಕ ವಸ್ತುಗಳಲ್ಲ. ಮನಸ್ಸು, ಬುದ್ಧಿ ಹಾಗೂ ಅಹಂಕಾರ ಕೂಡ ಭೌತಿಕ ಪ್ರಪಂಚದ ವಸ್ತುಗಳೇ, ಮೆಟೀರಿಯಲ್ ಎಲಿಮೆಂಟ್ಸ್. ಈ ಎಂಟೂ ಮೆಟೀರಿಯಲ್ ಎಲಿಮೆಂಟ್ಸ್ಗಳೇ, ಅರ್ತ್, ವಾಟರ್, ಫೈರ್, ಏರ್, ಈಥರ್ ಹಾಗೂ ಮೈಂಡ್, ಇಂಟೆಲಿಜೆನ್ಸ್, ಫಾಲ್ಸ್ ಈಗೋ. ಇದನ್ನು ಕೃಷ್ಣನೇ ಭಗವದ್ಗೀತೆಯಲ್ಲಿ ದೃಢಪಡಿಸುತ್ತಾನೆ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರ್ ಏವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರ್ ಅಷ್ಟದ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಈ ಎಂಟು ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಈ ರೀತಿಯಲ್ಲಿ ಕೃಷ್ಣನು ಕೂಡ ಮನಸ್ಸು, ಬುದ್ಧಿ ಹಾಗೂ ಅಹಂಕಾರವನ್ನು ಕೂಡ ಭೌತಿಕ ಪ್ರಪಂಚದ ವಸ್ತುಗಳು ಎಂದು ಹೇಳುತ್ತಾನೆ, ಸೂಕ್ಷ್ಮ ವಸ್ತುಗಳು ಎಂದು ಹೇಳುತ್ತಾನೆ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಸ್ಥೂಲ ವಸ್ತುಗಳಿಂದ ಅಂದರೆ ಪಂಚಭೂತಗಳಿಂದ ವಸ್ತುಗಳನ್ನು ಮಾಡಲು ಸಾಧ್ಯವಾದರೆ ಏಕೆ ಸೂಕ್ಷ್ಮ ವಸ್ತುಗಳಿಂದ ವಸ್ತುಗಳನ್ನು ಮಾಡಲು ಸಾಧ್ಯವಿಲ್ಲ? ಈ ಟೆಕ್ನಾಲಜಿ, ಈ ವಿಧಾನವು ಇಂದಿನ ತಂತ್ರಜ್ಞರಿಗೆ, ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ಆದರೆ ಈ ಟೆಕ್ನಾಲಜಿ ನಾವು ದ್ವಾಪರ ಯುಗದಲ್ಲಿ ಸಂಜಯನ ಚರಿತ್ರೆಯಲ್ಲಿ ನೋಡಬಹುದು. ಸಂಜಯನು ಒಂದು ಸೂಕ್ಷ್ಮ ವಿಧಾನದಲ್ಲಿ ಕುರುಕ್ಷೇತ್ರದ ರಣರಂಗದಲ್ಲಿ ನಡೆಯುತ್ತಿರುವುದನ್ನು ನೋಡುತ್ತಿದ್ದನು. ನೋಡುತ್ತಾ ಧೃತರಾಷ್ಟ್ರನಿಗೆ ಹೇಳುತ್ತಿದ್ದನು. ಆದ್ದರಿಂದ ಇಂದಿನ ವಿಜ್ಞಾನಿಗಳಿಗೆ ಬರೀ ಸ್ಥೂಲ ಯಂತ್ರಗಳನ್ನು ಮಾಡಲು ಸಾಧ್ಯ ಗೊತ್ತಿದೆ, ಆದರೆ ಸೂಕ್ಷ್ಮ ಯಂತ್ರಗಳನ್ನು ತಯಾರಿಸಲು ಇನ್ನೂ ಬುದ್ಧಿಶಕ್ತಿ ಇಲ್ಲ. ಭೌತಿಕವಾಗಿಯೂ ಸರಿ, ಇನ್ನೂ ನಾವು ತುಂಬ ಮುಂದುವರೆಯಬಹುದು. ಈಗ ಆತ್ಮವು ಸೂಕ್ಷ್ಮ ಶರೀರದಲ್ಲಿದೆ, ಅದರ ಮೇಲೆ, ಆತ್ಮದ ಮೇಲೆ ಸೂಕ್ಷ್ಮ ಶರೀರ ಹೊಂದಿದೆ, ಆ ಸೂಕ್ಷ್ಮ ಶರೀರದ ಮೇಲೆ ಸ್ಥೂಲ ಶರೀರವೂ ಇದೆ. ಇಂದ್ರಿಯಾಣಿ ಪರಾಣ್ಯಾಹುರ್ ಇಂದ್ರಿಯೇಭ್ಯ ಪರಮ್ಮನಃ ಮನಸಸ್ತು ಪರಾಬುದ್ಧಿ. ಮೊದಲನೆಯದಾಗಿ ನಾವು ಒಬ್ಬ ವ್ಯಕ್ತಿಯನ್ನು ನೋಡಬಹುದು, ಅವನ ಇಂದ್ರಿಯಗಳನ್ನು ನೋಡಬಹುದು. ಆದರೆ ಇಂದ್ರಿಯಗಳನ್ನು ನಿಯಂತ್ರಿಸುವುದನ್ನು ನಾವು ನೋಡಲಾರೆವು. ಅಂದರೆ ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸುವುದು ಮನಸ್ಸು, ಮನಸ್ಸನ್ನು ನಾವು ನೋಡಲಾರೆವು. ನಮಗೆ ಒಬ್ಬನಿಗೆ ಮನಸ್ಸು ಇದೆ ಎಂದು ಗೊತ್ತು, ಚೆನ್ನಾಗಿ ಗೊತ್ತು, ಆದರೆ ನೋಡಲು ಸಾಧ್ಯವಿಲ್ಲ. ಗ್ರಹಿಸಲು ಸಾಧ್ಯ, ಆದರೆ ನೋಡಲು ಸಾಧ್ಯವಿಲ್ಲ. ನಂತರ ಮನಸ್ಸಿನ ನಿಯಂತ್ರಕ ಇಂಟೆಲಿಜೆನ್ಸ್, ಬುದ್ಧಿಶಕ್ತಿ. ನಂತರ ಬುದ್ಧಿಶಕ್ತಿಯ ಯಜಮಾನನು ಓನರ್ ಆತ್ಮ. ಇದನ್ನು ನಾವು ತಿಳಿದುಕೊಳ್ಳಬೇಕು. ನಾವು ಬುದ್ಧಿವಂತಿಕೆ ಎಂದು ಹೇಳಿದ ಕೂಡಲೇ ಯಾರ ಬುದ್ಧಿವಂತಿಕೆ ಎಂದು ಕೇಳುತ್ತೇವೆ, ಆತ್ಮದ ಬುದ್ಧಿವಂತಿಕೆ. ನಂತರ ಈ ಬುದ್ಧಿವಂತಿಕೆ ಎಂಬುದು ಯಾರಿಂದ ಬರುತ್ತಿದೆ, ಇದನ್ನು ನಾವು ಯೋಚಿಸಬೇಕು. ಇಂಟೆಲಿಜೆನ್ಸ್ ಇದೆ, ಆದರೆ ಇಂಟೆಲಿಜೆಂಟ್ ಥಾಟ್ಸ್ ಯಾರಿಂದ ಬರುತ್ತಿದೆ? ಪರಮಾತ್ಮನಿಂದ ಬರುತ್ತಿದೆ, ಋಷಿಕೇಶನಿಂದ ಬರುತ್ತಿದೆ. ಆದ್ದರಿಂದಲೇ ಋಷಿಕೇಶ. ಬುದ್ಧಿಶಕ್ತಿಯು ಪರಮಾತ್ಮನಿಂದ ಬರುತ್ತಿದೆ. ಭಗವಂತನ ಕೃಪೆಯಿಲ್ಲದಿದ್ದರೆ ನಾವು ಕಾರ್ಯಗಳನ್ನು ಮಾಡಲು ಸಾಧ್ಯವೇ ಇಲ್ಲ. ಈಗ ಒಂದು ಚಿಕ್ಕ ಮಗುವಿನ ಉದಾಹರಣೆ. ತಂದೆ ತಾಯಿಯಂದಿನ ನೇತೃತ್ವದಲ್ಲಿ, ತಂದೆ ತಾಯಿಯಂದಿನ ಬುದ್ಧಿವಂತಿಕೆಯಿಂದ ಮಗುವು ಕೆಲಸಗಳನ್ನು ಮಾಡುತ್ತದೆ. ಮಗುವೆ ಈ ರೀತಿಯಲ್ಲಿ ಮಾಡು, ಆ ರೀತಿಯಲ್ಲಿ ಮಾಡು ಎಂದು ತಂದೆ ತಾಯಿಯಂದಿರು ಹೇಳಿದಾಗ ತಂದೆ ತಾಯಿಯಂದಿನ ಬುದ್ಧಿಶಕ್ತಿಯಲ್ಲಿ ಮಗುವು ನಡೆದುಕೊಳ್ಳುತ್ತದೆ. ಇದೇ ರೀತಿಯಲ್ಲಿ ನಮ್ಮ ಮನಸ್ಸು, ಬುದ್ಧಿವಂತಿಕೆ ಎಲ್ಲವೂ ಕೃಷ್ಣನ ಪರಮ ಬುದ್ಧಿಶಕ್ತಿಯಿಂದ ಮಾರ್ಗದರ್ಶನವನ್ನು ಪಡೆಯುತ್ತವೆ. ಈ ಕಾರಣದಿಂದ ಕೂಡ ಭಗವಂತನಿಗೆ ಋಷಿಕೇಶ ಎಂದು ಹೇಳುತ್ತೇವೆ. ನಾವು ಋಷಿಕೇಶನೊಡನೆ, ಭಗವಂತನೊಡನೆ ಮಾತನಾಡುವ ನೆಲೆಗೆ ಬರಬೇಕು. ಇದು ಆಧ್ಯಾತ್ಮಿಕದ ವೇದಿಕೆ, ನೆಲೆ. ಟ್ರಾನ್ಸೆಂಡೆಂಟಲ್ ಪ್ಲಾಟ್ಫಾರ್ಮ್ ಇದು ಖಂಡಿತವಾಗಿಯೂ ಸಾಧ್ಯ. ಮತ್ತೆ ಮತ್ತೆ ಜಾಸ್ತಿ ಪರಿಶುದ್ಧರಾಗುತ್ತಾ ಋಷಿಕೇಶನೊಡನೆ ನಾವು ಮಾತನಾಡಬಹುದು, ನಮ್ಮಲ್ಲಿರುವ ಭಗವಂತನೊಡನೆ ನಾವು ಮಾತನಾಡಬಹುದು. ಇದು ಸತ್ಯ. ಭಗವಂತನು ಆಚೆ ಮಾತ್ರ ಇಲ್ಲ, ಒಬ್ಬೊಬ್ಬರಲ್ಲಿಯೂ ಇದ್ದಾನೆ. ಕೃಷ್ಣನು ಗೋಲೋಕ ವೃಂದಾವನದಲ್ಲಿ ಇದ್ದರೆ ಕೂಡ ಎಲ್ಲ ಕಡೆಯೂ ಇರುತ್ತಾನೆ. ಕೃಷ್ಣನು ತನ್ನ ಧಾಮವನ್ನು, ವೃಂದಾವನವನ್ನು ಒಂದು ಕ್ಷಣವೂ ಬಿಡುವುದಿಲ್ಲ. ವೃಂದಾವನಂ ಪರಿತ್ಯಜ್ಯ ಪದಮೇಕಂ ನಗಚ್ಚತಿ. ಕೃಷ್ಣನು ಗೋಲೋಕವನ್ನು ಬಿಟ್ಟು ಒಂದೇ ಒಂದು ಹೆಜ್ಜೆ ಕೂಡ ಆಚೆ ಹೋಗುವುದಿಲ್ಲ. ಈ ರೀತಿಯಲ್ಲಿ ಹೇಳಿದೆ ಶಾಸ್ತ್ರಗಳಲ್ಲಿ. ಆದರೂ ಕೃಷ್ಣನಿಗೆ ಎಷ್ಟು ಶಕ್ತಿ ಎಂದರೆ ಅಲ್ಲಿಯೂ ಇರಬಹುದು, ಇಲ್ಲಿಯೂ ಇರಬಹುದು. ನನ್ನಲ್ಲಿಯೂ ಇರುತ್ತಾನೆ, ನಿಮ್ಮಲ್ಲಿಯೂ ಇರುತ್ತಾನೆ. ಅವನ ಧಾಮದಲ್ಲಿಯೂ ಇರಬಹುದು, ವೃಂದಾವನದಲ್ಲಿಯೂ ಇರಬಹುದು, ನಮ್ಮ ಒಬ್ಬೊಬ್ಬರ ಬಳಿಯೂ ಇರಬಹುದು. ಇದು ಕೃಷ್ಣ ಅಂದರೆ. ಗೋಲೋಕ ಏವ ನಿವಸ ಚಕಿಲಾತ್ಮಭೂತ. ಮತ್ತೆ ಮತ್ತೊಂದು ಕಡೆ ಕೂಡ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ, ಗೋಲೋಕ ನಾಮ್ನಿ ನಿಜ ಧಾಮ್ನಿ ತಲೇಚ ತಸ್ಯ ದೇವಿ ಮಹೇಶ ಹರಿಧಾಮ ಸುತೇಶು ತೇಷು ತೇತೇ ಪ್ರಭಾವ ನಿಚಯ ವಿಹಿತಾಶ್ಚಯೇರ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಗೋಲೋಕ ನಾಮ್ನಿ ನಿಜ ಧಾಮ್ನಿ ತಲೇಚ ತಸ್ಯ. ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟೊಂದು ಗ್ರಹಗಳಿವೆ, ಇದೇ ರೀತಿಯಲ್ಲಿ ಆಧ್ಯಾತ್ಮಿಕ ಗಗನದಲ್ಲಿ ಎಷ್ಟೊಂದು ಆಧ್ಯಾತ್ಮಿಕ ಲೋಕಗಳಿವೆ, ಆಧ್ಯಾತ್ಮಿಕ ಗ್ರಹಗಳಿವೆ. ಇದರಲ್ಲಿ ಅತಿ ಎತ್ತರದ ಉನ್ನತವಾದ ಲೋಕವೆಂದರೆ ಗೋಲೋಕ ವೃಂದಾವನ. ಇದನ್ನು ನಾವು ಶ್ರೀಮದ್ ಭಾಗವತದ ಪುಸ್ತಕದ ಕವರ್ ಪೇಜ್ನಲ್ಲಿ ನೋಡಬಹುದು. ಟಾಪ್ ಮೋಸ್ಟ್ ಪ್ಲಾನೆಟ್, ಉನ್ನತದಲ್ಲಿರುವ ಗ್ರಹ ಗೋಲೋಕ. ಗೋಲೋಕ ನಾಮ್ನಿ ನಿಜ ಧಾಮ್ನಿ, ಅದೇ ಕೃಷ್ಣನ ಲೋಕ, ಕೃಷ್ಣನ ವಾಸಸ್ಥಳ, ಕೃಷ್ಣನ ಧಾಮ. ಜನರು ಭಗವಂತನನ್ನು ಹುಡುಕುತ್ತಿದ್ದಾರೆ. ಶ್ರೀಲ ಪ್ರಭುಪಾದರು ಅವರ ಉತ್ತರಗಳಿಗೆ ಎಲ್ಲವನ್ನು ನೀಡಿದ್ದಾರೆ. ಯಾರು ದೇವರು, ಅವನು ಎಲ್ಲಿದ್ದಾನೆ, ಅವನ ತಂದೆ ತಾಯಿ ಯಾರು, ಅವನು ಏನು ಮಾಡುತ್ತಾನೆ, ಅವನ ಚಟುವಟಿಕೆಗಳು ಏನು, ಈ ರೀತಿಯಲ್ಲಿ ಎಲ್ಲದಕ್ಕೂ ಶ್ರೀಲ ಪ್ರಭುಪಾದರು ಉತ್ತರಗಳನ್ನು ನೀಡಿದ್ದಾರೆ. ಆದರೆ ನಮ್ಮ ಸ್ವಂತ ಬುದ್ಧಿಯಿಂದಲೇ ಎಲ್ಲವನ್ನು ತಿಳಿಯಲು ನಾವು ಪ್ರಯತ್ನಿಸುತ್ತೇವೆ. ಇದೇ ನಮಗೆ ಇರುವ ನಿಜವಾದ ರೋಗ. ನಮ್ಮ ಅಲ್ಪ ಸ್ವಲ್ಪ ಬುದ್ಧಿಶಕ್ತಿಯಿಂದ ಅಗಣಿತವಾದ ಭಗವಂತನನ್ನು ತಿಳಿಯುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಇದೇ ನಾವು ಮಾಡುವ ತಪ್ಪು. ಯಾರಿಗಾದರೂ ಒಂದು ಪ್ರಶ್ನೆ ಹುಟ್ಟಬಹುದು, ಆ ಗೋಲೋಕ ವೃಂದಾವನಕ್ಕೆ ನಾವು ಏರೋಪ್ಲೇನ್ ಎತ್ತಿಕೊಂಡು ಹೋಗಬಹುದೇ? ಈಗ ನಮ್ಮ ಬಳಿ ಆಕಾಶದಲ್ಲಿ ವೇಗವಾಗಿ ಪ್ರಯಾಣಿಸುವಂತಹ ಯಂತ್ರಗಳು ಇವೆ. ಇವುಗಳಲ್ಲಿ ಒಂದು ಯಂತ್ರವನ್ನು ಎತ್ತಿಕೊಂಡು ಗೋಲೋಕ ವೃಂದಾವನಕ್ಕೆ ಹೋಗಬಹುದೇ ಎಂದು ವಿಜ್ಞಾನಿಗಳು ಪ್ರಶ್ನಿಸುತ್ತಾರೆ. ಆದರೆ ಇದು ಸಾಧ್ಯವಿಲ್ಲ. ಏಕೆಂದರೆ ಈ ಭೌತಿಕ ಬ್ರಹ್ಮಾಂಡದ ಒಂದು ಗ್ರಹವನ್ನು ಈ ಭೂಮಂಡಲದ ಮೇಲೆ ಇರುವ ಒಂದು ಸಮೀಪದಲ್ಲಿರುವ ಒಂದು ಗ್ರಹವನ್ನು ಕೂಡ ನಮಗೆ ಮುಟ್ಟಲು ಸಾಧ್ಯವಿಲ್ಲ. ಈಗ ನಾವು ನಮ್ಮ ಕಣ್ಣಾರೆ ಎಷ್ಟೊಂದು ಗ್ರಹಗಳನ್ನು ಅಥವಾ ತಾರೆಗಳನ್ನು ನೋಡುತ್ತೇವೆ, ನಮ್ಮ ಮುಂದೆನೇ ಇವೆ. ಉದಾಹರಣೆಗೆ ಚಂದ್ರಮಂಡಲ ಅಥವಾ ಸೂರ್ಯಮಂಡಲ ನಮ್ಮ ಕಣ್ಣುಗಳ ಮುಂದೆನೇ ಇವೆ. ಆದರೆ ಇಂತಹ ಗ್ರಹಗಳಿಗೆ, ತಾರೆಗಳಿಗೆ ಹೋಗಲು ನಮಗೆ ಸಾಧ್ಯವಿಲ್ಲ. ನಾವು ಸೃಷ್ಟಿಸಿರುವ ಯಂತ್ರಗಳಿಗೆ ಶಕ್ತಿ ಇಲ್ಲ. ಹೀಗಿರಬೇಕಾದರೆ ಹೇಗೆ ಭಗವಂತನ ಲೋಕವನ್ನು ನಮಗೆ ಮುಟ್ಟಲು ಸಾಧ್ಯ? ಭಗವಂತನ ಲೋಕವು ಈ ಬ್ರಹ್ಮಾಂಡದ ಆಚೆ ಆಧ್ಯಾತ್ಮಿಕ ಗಗನದಲ್ಲಿದೆ. ಈ ಬ್ರಹ್ಮಾಂಡದಲ್ಲಿರುವ ಇತರ ಲೋಕಗಳಿಗೆ ಹೋಗಲು ನಮಗೆ ಸಾಧ್ಯವಿಲ್ಲ. ಹೀಗಿರಬೇಕಾದರೆ ಹೇಗೆ ಆಧ್ಯಾತ್ಮಿಕದ ಗಗನದಲ್ಲಿರುವಂತಹ ಭಗವಂತನ ಲೋಕಗಳನ್ನು ಮುಟ್ಟಲು ನಮಗೆ ಸಾಧ್ಯ? ಇದನ್ನು ನಾವು ಯೋಚಿಸಬೇಕು. ಈ ಭೂಮಂಡಲದ ಸಮೀಪದಲ್ಲಿರುವ ಚಂದ್ರಮಂಡಲಕ್ಕೆ ನಮಗೆ ಹೋಗಲು ಸಾಧ್ಯವಿಲ್ಲ. ಆದರೆ ನಾವು ನಮ್ಮ ಯಂತ್ರಗಳ ಮೇಲೆ, ಟೆಕ್ನಾಲಜಿಗಳ ಮೇಲೆ ಹೆಮ್ಮೆ ಪಡುತ್ತೇವೆ, ಜಂಬ ಪಡುತ್ತೇವೆ. ಇನ್ನೂ ಕೆಲವು ಮಂದಿ ಮೂರ್ಖರು ನಾನೇ ದೇವರು ಎಂದು ಹೇಳುತ್ತಾರೆ. ನೋಡಿ, ಅಲ್ಲಿಗೆ ಹೋಗಿ ಸೇರಲು ಖಂಡಿತವಾಗಿಯೂ ನಮ್ಮ ಶಕ್ತಿಯಿಂದ ಸಾಧ್ಯವೇ ಇಲ್ಲ. ಪಂತಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯೋ ರಥಾಪಿ ಮನಸೋ ಮುನಿ ಪುಂಗವಾನ ಸೋಪ್ಯಸ್ತಿ ಯತ್ ಪ್ರಪದ ಸಿಂಹವ ಚಿಂತ್ಯ ತತ್ವೇ. ಈಗ ಆಧುನಿಕ ವಿಜ್ಞಾನವು ಹೇಳುತ್ತದೆ, ಒಂದು ಗ್ರಹಕ್ಕೆ ಹೋಗಬೇಕೆಂದರೆ ಸ್ಪುಟ್ನಿಕ್ ಅಲ್ಲಿ ಸ್ಪೇಸ್ ಶಿಪ್ ನಲ್ಲಿ ಹೋಗಲು 40,000 ವರ್ಷಗಳು ಬೇಕು ಎಂದು ಹೇಳುತ್ತದೆ. ಯಾರು 40,000 ವರ್ಷಗಳು ಬದುಕಿರುತ್ತಾರೆ ಇದು ಪ್ರಶ್ನೆ. ಹೀಗೆ ಹೋದರೂ ಕೂಡ ಈ ಭೌತಿಕ ಬ್ರಹ್ಮಾಂಡವು 8 ಲೇಯರ್ಗಳಿಂದ ಕವರ್ ಆಗಿದೆ. ಒಂದೊಂದು ವಸ್ತುವಿನ 7ರಷ್ಟು ಪಟ್ಟು ಮತ್ತೊಂದು ವಸ್ತುವು ಕವರಿಂಗ್ ದಪ್ಪದಾಗಿರುತ್ತದೆ. ಈಗ ಮೊದಲನೆಯ ಕವರಿಂಗ್ ಅರ್ತ್, ಮಣ್ಣಿನಿಂದ ಮುಚ್ಚಲ್ಪಟ್ಟಿದೆ. ಇದು ಬ್ರಹ್ಮಾಂಡದ ಒಳಗಿನಿಂದ ಮೊದಲನೆಯ ಲೇಯರ್ ಪದರ ಕವರಿಂಗ್. 1,00,000 ಕೋಟಿ ಯೋಜನೆಗಳ ದಪ್ಪ, ಬರೀ 10-20 ಅಡಿಗಳ ಕವರಿಂಗ್ ಅಲ್ಲ, ಮಣ್ಣಿನ ಒಂದು ಸುತ್ತು 1,00,000 ಕೋಟಿ ಯೋಜನೆಗಳ ದಪ್ಪದಾಗಿರುತ್ತದೆ. ಒಂದು ಮೊಟ್ಟೆ ಇದೆ, ಅದರ ಶೆಲ್ ಕವರಿಂಗ್ ಚಿಪ್ಪು 5-10 ಮಿಲಿಮೀಟರ್ಗಳಲ್ಲಿ ಇರುತ್ತದೆ. ಆದರೆ ಬ್ರಹ್ಮಾಂಡದ ಕವರಿಂಗ್ ಇಷ್ಟೊಂದು ತೆಳುವಾಗಿರುವುದಿಲ್ಲ, ತುಂಬ ದಪ್ಪವಾಗಿರುತ್ತದೆ. ಈ ಮಣ್ಣು ಅರ್ಥ್ ಮೊದಲನೆಯ ಕವರಿಂಗ್, ಬ್ರಹ್ಮಾಂಡದ ಮೊದಲನೆಯ ಕವರಿಂಗ್. ನಂತರ ಇದರ 7ರಷ್ಟು ಪಟ್ಟು ಮತ್ತೊಂದು ಕವರಿಂಗ್, ನೀರಿನಿಂದ ಮತ್ತೊಂದು ಲೇಯರ್ ಸೃಷ್ಟಿಯಾಗಿರುತ್ತದೆ. ನಂತರ ಅಗ್ನಿಯಿಂದ ಮುಚ್ಚಲ್ಪಟ್ಟಿರುತ್ತದೆ, ನೀರಿಗಿಂತ 7ರಷ್ಟು ಪಟ್ಟು ದಪ್ಪದ ಕವರಿಂಗ್. ಈ ರೀತಿಯಲ್ಲಿ 1 ಕ್ಕಿಂತ 1/7ರಷ್ಟು ಪಟ್ಟು ದಪ್ಪದ ಕವರಿಂಗ್ಗಳಿಂದ ಮುಚ್ಚಲ್ಪಟ್ಟಿರುತ್ತದೆ ಒಂದು ಬ್ರಹ್ಮಾಂಡವು. ಒಂದು ಮೊಟ್ಟೆಯನ್ನು ಒಡೆದರೆ ಚಿಪ್ಪು ಒಡೆದು ಹೋಗುವಂತೆ ಇರುವುದಿಲ್ಲ ಈ ಬ್ರಹ್ಮಾಂಡವು. ಬರೀ 14 ಲೋಕಗಳಲ್ಲಿರುವ ಒಂದು ಲೋಕಕ್ಕೆ ಹೋಗಲು ನಮಗೆ ಸಾಧ್ಯವಿಲ್ಲ. ಹೀಗಿರಬೇಕಾದರೆ ಇಂತಹ 8 ಕವರಿಂಗ್ಗಳನ್ನು ಸೀಲಿ ಬ್ರಹ್ಮಾಂಡದ ಆಚೆ ಹೋಗಿ, ಮಹತ್ತತ್ವದ ಆಚೆ ಹೋಗಿ, ಆಧ್ಯಾತ್ಮಿಕ ಗಗನವನ್ನು ಮುಟ್ಟಿ ಅದರಲ್ಲಿನ ವೈಕುಂಠ ಲೋಕಗಳಿಗೆ ಹೋಗುವ ಮಾತನ್ನು ಕೇಳಬೇಕೇ? ಸಾಧ್ಯವೇ ಇಲ್ಲ. ಒಂದು ಇರುವೆಯು ಸಮುದ್ರವನ್ನು ಈಜಿ ಮತ್ತೊಂದು ಪ್ರಾಂತಕ್ಕೆ ಹೋಗುವಂತೆ ಲೆಕ್ಕ ಇದು. ಭಗವಂತನ ಸೃಷ್ಟಿಯು ಎಷ್ಟೆಂದರೆ ಲೆಕ್ಕವನ್ನು ಹಾಕಲು ಸಾಧ್ಯವೇ ಇಲ್ಲ. ಈ ಭೌತಿಕ ಬ್ರಹ್ಮಾಂಡಗಳು, ಭೌತಿಕ ಸೃಷ್ಟಿಯು ಭಗವಂತನ 1 ಕಾಲು ಭಾಗ ಅಷ್ಟೇ. ಆಧ್ಯಾತ್ಮಿಕ ಸೃಷ್ಟಿಯು ಭಗವಂತನ ಸೃಷ್ಟಿಯ 3/4 ಭಾಗ. ಭೌತಿಕ ಸೃಷ್ಟಿಯನ್ನು ಲೆಕ್ಕ ಹಾಕಿದರೇನೆ ಸಾಕು, ನಮ್ಮ ತಲೆ ಗುರ್ರೆಂದು ತಿರುಗುತ್ತದೆ. ಒಂದು ಬಾರಿ ಚೈತನ್ಯ ಮಹಾಪ್ರಭುಗಳ ಶಿಷ್ಯರೊಬ್ಬರು ಚೈತನ್ಯ ಮಹಾಪ್ರಭುಗಳಿಗೆ ಹೇಳುತ್ತಾರೆ, ಮಹಾಪ್ರಭುಗಳೇ, ನೀವೇ ದೇವರು, ನೀವೇ ಈಗ ಬಂದಿದ್ದೀರಾ, ಆದ್ದರಿಂದ ದಯವಿಟ್ಟು ಎಲ್ಲ ಜೀವಾತ್ಮಂದಿರನ್ನು ನೀವು ಆಧ್ಯಾತ್ಮಿಕ ಲೋಕಕ್ಕೆ ಕರೆದುಕೊಂಡು ಹೋಗಿ, ಇದು ನನ್ನ ಬೇಡಿಕೆ. ಇವರುಗಳು ತುಂಬ ಪಾಪಿಸ್ಟರೆಂದು ಇವರನ್ನು ಇವರು ಮಾಡಿದ ಪಾಪಗಳ ಕಾರಣದಿಂದ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲದಿದ್ದರೆ ದಯವಿಟ್ಟು ಇವರ ಪಾಪಗಳನ್ನು ನನಗೆ ವರ್ಗಾಯಿಸಿ ಜೀವಾತ್ಮಂದಿರನ್ನು ವಿಮುಕ್ತರಾಗಿ ಮಾಡಿ, ಈ ರೀತಿಯಲ್ಲಿ ಬೇಡಿಕೊಳ್ಳುತ್ತಾರೆ ಚೈತನ್ಯ ಮಹಾಪ್ರಭುಗಳ ಬಳಿ. ನೋಡಿ, ಇದು ವೈಷ್ಣವರ ಕರುಣೆ ಲಕ್ಷಣ, ಪರ ದುಃಖ ದುಃಖಿ. ವೈಷ್ಣವರು ಇತರರಿಗಾಗಿ ಎಷ್ಟೊಂದು ಕಷ್ಟಪಡುತ್ತಾರೆ ಇಲ್ಲಿ ನಾವು ನೋಡಬಹುದು. ಪಾಪಿಷ್ಟರ ಎಲ್ಲ ಪಾಪಗಳನ್ನು ತಾವೇ ಸ್ವೀಕರಿಸಲು ತೆಗೆದುಕೊಳ್ಳಲು ಇಚ್ಛಿಸುತ್ತಿದ್ದಾರೆ ಚೈತನ್ಯ ಮಹಾಪ್ರಭುಗಳ ಶಿಷ್ಯರು. ವೈಷ್ಣವರು ಎಷ್ಟು ಕರುಣಾಮಯಿಗಳೆಂದು ನಾವು ಇದರಿಂದಲೇ ಚೆನ್ನಾಗಿ ತಿಳಿದುಕೊಳ್ಳಬಹುದು. ಆಗ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ನನ್ನ ಪ್ರೀತಿಯ ಭಕ್ತನೇ, ನಾವಿರುವ ಈ ಬ್ರಹ್ಮಾಂಡವು ಒಂದೇ ಒಂದು ಚಿಕ್ಕ ಕಿಡಿ ಇದ್ದಂತೆ, ಒಂದು ಸಣ್ಣ ಭಾಗವಷ್ಟೇ. ಲೆಕ್ಕವಿಲ್ಲದ ಭೌತಿಕ ಬ್ರಹ್ಮಾಂಡಗಳಲ್ಲಿ ಇದು ಒಂದೇ ಒಂದು ಸಣ್ಣ ಬ್ರಹ್ಮಾಂಡವು ಅಷ್ಟೇ. ಎಷ್ಟು ಬ್ರಹ್ಮಾಂಡಗಳಿವೆ ಎಂದರೆ, ಒಂದು ಚೀಲದಲ್ಲಿ, ಒಂದು ದೊಡ್ಡ ಬ್ಯಾಗಿನಲ್ಲಿ ಸಾಸಿವೆಗಳು ಇದ್ದಂತೆ ಇವೆ. ಅದರಲ್ಲಿ ಈ ಬ್ರಹ್ಮಾಂಡವು ಒಂದೇ ಒಂದು ಸಾಸಿವೆ ಕಾಳಿದ್ದಂತೆ. ನೋಡಿ, ಈ ರೀತಿಯಲ್ಲಿ ಹೇಳುತ್ತಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳು, ಇದು ಭಗವಂತನ ಸೃಷ್ಟಿ. ಆದರೆ ಭಗವಂತನ ಈ ಭೌತಿಕ ಸೃಷ್ಟಿಯು ಬರೀ 1/4 ಭಾಗ, ಆಧ್ಯಾತ್ಮಿಕ ಸೃಷ್ಟಿಯು 3/4 ಭಾಗ. ಭೌತಿಕ ಸೃಷ್ಟಿಯು ಬರೀ 25%, ಸ್ಪಿರಿಚುವಲ್ ಕ್ರಿಯೇಷನ್ 75%. ಆದರೆ ಇವೆಲ್ಲವೂ ಕೃಷ್ಣನ್ ಹೇಳುತ್ತಾನೆ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಏಕಾಂಶೇನ ಸ್ಥಿತೋ ಜಗತ್, ಇಡೀ ಸೃಷ್ಟಿಯು ನನ್ನ ಒಂದೇ ಒಂದು ಅಂಶದಿಂದ, ಒಂದೇ ಒಂದು ಕಿಡಿಯ ಶಕ್ತಿಯಿಂದ ಸೃಷ್ಟಿಸಲ್ಪಟ್ಟಿದೆ, ನಡೆಸಲ್ಪಡುತ್ತಿದೆ. ನೋಡಿ, ಇದು ಕೃಷ್ಣನಿಗೆ ಇರುವ ಶಕ್ತಿ. ನಾವಿರುವ ಈ ಒಂದು ಬ್ರಹ್ಮಾಂಡವು ಚೀಲದಲ್ಲಿರುವ ಒಂದೇ ಒಂದು ಸಾಸಿವೆ ಕಾಳಿದ್ದಂತೆ, ಒಂದೇ ಒಂದು ಮಸ್ಟರ್ಡ್ ಸೀಡ್ ಇದ್ದಂತೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ, ಯಸ್ಯ ಪ್ರಭಾ ಪ್ರಭಾವತೋ ಜಗದಂಡ ಕೋಟಿ. ಜಗದಂಡ ಅಂದರೆ ಬ್ರಹ್ಮಾಂಡ. ಜಗದಂಡ ಕೋಟಿ ಎಂದರೆ ಇನ್ಯೂಮರಬಲ್, ಲೆಕ್ಕವಿಲ್ಲದಷ್ಟು. ಜಗದಂಡ ಕೋಟಿ, ಯಸ್ಯ ಪ್ರಭಾ ಪ್ರಭಾವತೋ ಜಗದಂಡ ಕೋಟಿ ಕೋಟಿ ಶ್ವಶೇಷ ವಸದಾದಿ ವಿಭೂತಿ ಭಿನ್ನಂ. ಮತ್ತೆ ಒಂದೊಂದು ಬ್ರಹ್ಮಾಂಡದಲ್ಲಿ ಲೆಕ್ಕ ಹಾಕಲು ಸಾಧ್ಯವಿಲ್ಲದಷ್ಟು ಗ್ರಹಗಳು, ಪ್ಲಾನೆಟ್ಸ್. ಮತ್ತೆ ಒಂದೊಂದು ಗ್ರಹವು ಮತ್ತೊಂದು ಗ್ರಹಕ್ಕೆ ಭಿನ್ನವಾದವುಗಳು. ಇದು ಭಗವಂತನ ಸೃಷ್ಟಿ, ಇದು ಭಗವಂತನ ಶಕ್ತಿ. ಆದರೆ ಮೂರ್ಖರು, ನಾನೇ ದೇವರು, ಇವನೇ ದೇವರು, ಅವನೇ ದೇವರು, ಎಲ್ಲರೂ ದೇವರು ಎಂದು ದಡ್ಡತನದಿಂದ ತಿಳಿಯುತ್ತಾರೆ, ಮೂರ್ಖತನದಿಂದ ಮಾತನಾಡುತ್ತಾರೆ. ಈಗ ಈ ರೀತಿಯಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳು ಇವೆ. ಆದ್ದರಿಂದ ಅನಂತ ಕೋಟಿ ಬ್ರಹ್ಮಂದಿರು, ಶಿವಂದಿರು, ಸೂರ್ಯಂದಿರು, ದೇವತೆಗಳು ಕೂಡ ಇದ್ದಾರೆ. ಏಕೆಂದರೆ ಒಂದೊಂದು ಬ್ರಹ್ಮಾಂಡದಲ್ಲಿಯೂ ಇವರೆಲ್ಲರೂ ಇರುತ್ತಾರೆ. ಬರೀ ಈ ಬ್ರಹ್ಮಾಂಡಕ್ಕೆ ಬ್ರಹ್ಮ ಇದ್ದಾನೆ, ಇತರ ಬ್ರಹ್ಮಾಂಡಕ್ಕೆ ಬ್ರಹ್ಮದೇವನು ಇಲ್ಲ ಎಂದು ತಿಳಿಯಬಾರದು. ಅನಂತ ಕೋಟಿ ಬ್ರಹ್ಮ, ಇಂದ್ರ, ಚಂದ್ರ, ಶಿವ, ಸೂರ್ಯ ಈ ರೀತಿಯಲ್ಲಿ ತುಂಬಿ ಹೋಗಿರುತ್ತಾರೆ. ಇದು ಭಗವಂತನ ಸೃಷ್ಟಿಯ ಶಕ್ತಿ. ಎಲ್ಲರೂ ಭಗವಂತನ ಅಧೀನದಲ್ಲಿದ್ದಾರೆ. ಯಸ್ಯೈಕ ನಿಶ್ವಸಿತ ಕಾಲ ಮತಾವಲಂಬ್ಯ ಜೀವಂತಿ ಲೋಮವಿಲ್ಲ ಜಾ ಜಗದಂಡನಾಥ. ಈಗ ಜಗದಂಡನಾಥ ಅಂದರೆ ಒಬ್ಬನು, ಜಗದಂಡನಾಥ. ಜಗದಂಡನಾಥ ಅಂದರೆ ಅನೇಕ ಮಂದಿ. ಜಗದಂಡನಾಥ ಅಂದರೆ ಬ್ರಹ್ಮದೇವನು. ಜಗದಂಡನಾಥ ಅಂದರೆ ಅನೇಕ ಮಂದಿ ಬ್ರಹ್ಮದೇವರು, ಪ್ಲೂರಲ್ ಫಾರ್ಮ್. ಜಗದಂಡನಾಥ, ಅನೇಕ ಮಂದಿ ಬ್ರಹ್ಮಂದಿರು. ಈಗ ನೀವೇ ಆ ಭಗವಂತನ ಶಕ್ತಿಯನ್ನು ಯೋಚಿಸಿ ನೋಡಿ. ಆದರೆ ಕೃಷ್ಣನು ಹೇಳುತ್ತಾನೆ, ಏಕಾಂಶೇನ ಸ್ಥಿತೋ ಜಗತ್, ನನ್ನ ಒಂದೇ ಒಂದು ಅಂಶದಿಂದ ಎಲ್ಲವೂ ಇವೆ. ಆದ್ದರಿಂದ ಶ್ರೀಲ ಪ್ರಭುಪಾದರು ತುಂಬ ಬಲವಾಗಿ ಮಾತನಾಡುತ್ತಾರೆ. ಯಾರಾದರೂ ದೇವರು ಅಂದರೆ ಸಾಕು, ತುಂಬ ಕೋಪ ಬರುತ್ತದೆ ಶ್ರೀಲ ಪ್ರಭುಪಾದರಿಗೆ, ಬಯ್ಯುತ್ತಾರೆ. ಹೇಗೆ ಹನುಮಂತನು ಲಂಕೆಯನ್ನು ಭಸ್ಮ ಮಾಡಿ ಹಾಕಿದನೋ ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು, ಯಾರಾದರೂ ನಾನೇ ದೇವರು ಎಂದರೆ ಸಾಕು, ಅವನ ಕತೆ ಮುಗಿಯಿತು, ಅವನ ಮುಖವನ್ನು ಚಪ್ಪಲಿ ಕಾಲಿನಿಂದ ಜಾಡಿಸಿ ಒದೆಯುತ್ತೇನೆ ಎಂದು ಹೇಳುತ್ತಾರೆ ಶ್ರೀಲ ಪ್ರಭುಪಾದರು. ರಕ್ಷಿಸಿಕೊಳ್ಳಲು ತಾಕತ್ತಿದ್ದರೆ ರಕ್ಷಿಸಿಕೋ ಎಂದು ಹೇಳುತ್ತಾರೆ ಶ್ರೀಲ ಪ್ರಭುಪಾದರು. ಇದು ಅವರಿಗೆ ಕೃಷ್ಣನ ಮೇಲೆ ಇರುವ ಅಪಾರ ಪ್ರೀತಿ. ಈಗ ನಾವು ನಮ್ಮ ಬಳಿ ಯಾರಾದರೂ ಮೂರನೆಯವನು ಬಂದು ನಾನೇ ನಿನ್ನ ತಂದೆ ಎಂದು ಹೇಳಿದರೆ ಸುಮ್ಮನೆ ಬಿಡುತ್ತೇವೆ ಅವನನ್ನು? ಖಂಡಿತವಾಗಿಯೂ ಇಲ್ಲ, ಬಾರಿಸಿ ಕಳುಹಿಸುತ್ತೇವೆ. ಇದೇ ರೀತಿಯಲ್ಲಿ ಒಬ್ಬರು ಭಗವಂತನ ಸ್ಥಾನವನ್ನು ತಿಳಿದವರು, ಕರುಣೆಯನ್ನು ತಿಳಿದವರು, ಕೃಪೆಯನ್ನು ಅರಿತವರು, ಅವನೇ ನಿಜವಾದ ಆಶ್ರಯವೆಂದು ಜ್ಞಾನವಿರುವವರು ಸುಮ್ಮನೆ ಇರೋದೇ ಇಲ್ಲ. ಯಾರಾದರೂ ಮೂರನೆಯ ವ್ಯಕ್ತಿ ಬಂದು ನಾನೇ ದೇವರು ಅಂದರೆ ಸುಮ್ಮನೆ ಇರುವುದಿಲ್ಲ ವೈಷ್ಣವರು. ವೈಷ್ಣವರು ತಮಗೆ ಏನಾದರೂ ಆದರೆ ಸಹಿಸುತ್ತಾರೆ, ಏನೇ ಆಗಲಿ ಅವರಿಗೆ ಆಗುವ ತೊಂದರೆಗಳನ್ನು ಕ್ಷಮಿಸುತ್ತಾರೆ. ಆದರೆ ಭಗವಂತನಿಗೆ ಹಾಗೂ ಇತರ ವೈಷ್ಣವರಿಗೆ ಆಗುವ ದುಃಖಗಳನ್ನು ಸಹಿಸುವುದೇ ಇಲ್ಲ. ಹೇಗೆ ಆಂಜನೇಯನು ಸೀತಾದೇವಿಯನ್ನು ಅಪಹರಿಸಿದ ರಾವಣನ ಲಂಕೆಯನ್ನು ಸುಟ್ಟು ಹಾಕಿದನೋ ಅದೇ ರೀತಿಯಲ್ಲಿ ಭಗವಂತನನ್ನು ಅಥವಾ ವೈಷ್ಣವನನ್ನು ಯಾರಾದರೂ ಏನಾದರೂ ಹೇಳಿದರೆ ಸುಮ್ಮನೆ ಬಿಡುವುದೇ ಇಲ್ಲ. ಆದ್ದರಿಂದ ನಾವು ಗುರುಗಳು ಹೇಳಿದಂತೆ ವೈಷ್ಣವ ಅಪರಾಧಗಳನ್ನು ಮಾಡದೇ ಇರಬೇಕು, ಭಗವಂತನ ಅಪರಾಧಗಳನ್ನು ಮಾಡದೇ ಇರಬೇಕು, ಅವರು ಹೇಳಿದ ನಿಯಮಗಳನ್ನು ಪಾಲಿಸಬೇಕು. ಆಗ ನಾವು ಭಗವಂತನ ಅಗಣಿತ ಶಕ್ತಿಗಳನ್ನು ಯಥಾರೂಪದಲ್ಲಿ ತಿಳಿಯಬಹುದು. ಆಗ ತಿಳಿದಾಗ ಮರಣದ ನಂತರ ಭಗವಂತನ ಲೋಕಕ್ಕೆ ಹೋಗಿ ಸುಖವಾಗಿ ಪರಮಾನಂದದಲ್ಲಿ ವಾಸ ಮಾಡಬಹುದು. ಹರೇ ಕೃಷ್ಣ.